ಮತ್ಸ್ಯಾವತಾರ. ದೇವೋತ್ತಮ ಪರಮಪುರುಷನು ಭಗವಂತನು ಎರಡು ರೀತಿಯಲ್ಲಿ ವಿಸ್ತರಿಸುತ್ತಾನೆ. ಒಂದು ಸ್ವಾಂಶ ವಿಸ್ತರಣೆ, ಮತ್ತೊಂದು ವಿಭಿನ್ನಾಂಶ ವಿಸ್ತರಣೆ. ಸ್ವಾಂಶ ವಿಸ್ತರಣೆ ಅಂದರೆ ವೈಯಕ್ತಿಕ ವಿಸ್ತರಣೆ, ಅಂದರೆ ಪರ್ಸನಲ್ ಎಕ್ಸ್ಪ್ಯಾನ್ಷನ್ಸ್, ಉದಾಹರಣೆಗೆ ಅವತಾರಗಳು. ವಿಭಿನ್ನಾಂಶ ವಿಸ್ತರಣೆ ಅಂದರೆ ಬೇರ್ಪಟ್ಟ ಕಿಸಿಗಳು ಅಥವಾ ಆತ್ಮಗಳು. ಇದಕ್ಕೆ ನಾವುಗಳೇ ಅಂದರೆ ಜೀವಾತ್ಮಗಳೇ ಉದಾಹರಣೆ. ಸ್ವಾಂಶ ವಿಸ್ತರಣೆಗಳಿಗೆ ಭಗವಂತನ ಅಥವಾ ಕೃಷ್ಣನ ಶಕ್ತಿ ಹಾಗೆಯೇ ಇರುತ್ತದೆ. ಆದರೆ ವಿಭಿನ್ನಾಂಶಗಳಿಗೆ ಅಂದರೆ ನಮಗೆ ಕೃಷ್ಣನ ಶಕ್ತಿ ಇರುವುದಿಲ್ಲ. ಅತಿ ಸಣ್ಣ ಪ್ರಮಾಣದಲ್ಲಿ ಕೃಷ್ಣನ ಗುಣಗಳನ್ನು ಹೊಂದಿರುತ್ತೇವೆ ಅಷ್ಟೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸಜ್ಜನರನ್ನು ಅಥವಾ ಭಕ್ತರನ್ನು ರಕ್ಷಿಸುವುದಕ್ಕಾಗಿಯೋ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೋ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ. ಆದ್ದರಿಂದ ಕೆಲವೊಂದು ಬಾರಿ ಮತ್ಸ್ಯರೂಪವಾಗಿ, ವರಾಹವಾಗಿ, ನರಸಿಂಹನಾಗಿ, ವಾಮನನಾಗಿ ಹಾಗೂ ಅನೇಕ ಅವತಾರಗಳಲ್ಲಿ ಬರುತ್ತಾನೆ ಆ ಕೃಷ್ಣನು ಭಗವಂತನು. ಆದರೆ ಯಾವ ಅವತಾರದಲ್ಲಿ ಬಂದರೂ ಭಗವಂತನು ದಿವ್ಯವಾಗಿಯೇ ಉಳಿಯುತ್ತಾನೆ. ನಮ್ಮ ಹಾಗೆ ಐಹಿಕ ಪ್ರಕೃತಿಯ ತ್ರಿಗುಣಗಳಿಗೆ ಒಳಪಡುವುದಿಲ್ಲ. ಆತನ ಕಾರ್ಯಗಳು ಆಧ್ಯಾತ್ಮಿಕವಾದದ್ದು. ಇದೇ ಆ ಭಗವಂತನ ಪರಮ ನಿಯಂತ್ರಣಾ ಶಕ್ತಿಯ ಚಿಹ್ನೆ. ಈ ಭೌತಿಕ ಲೋಕಕ್ಕೆ ಕೃಷ್ಣನು ಇಳಿದು ಬಂದ ಮಾತ್ರಕ್ಕೆ ಮಾಯೆಯು ಅವನನ್ನು ಮುಟ್ಟಲು ಸಾಧ್ಯವಿಲ್ಲ. ನಾನು ನಿಮಗೆ ಮುಂಚೆಯೇ ಹೇಳಿದಂತೆ ಯುಗಗಳು ನಾಲ್ಕು. ಕಾಲದ ಲೆಕ್ಕಗಳನ್ನು ಹೇಳಬೇಕಾದರೆ ಅತಿ ಗಮನವನ್ನಿಟ್ಟು ಕೇಳಿ, ಇಲ್ಲದಿದ್ದರೆ ಅರ್ಥವಾಗುವುದು ಬಹು ಕಷ್ಟ. ಯುಗಗಳು ಒಟ್ಟು ನಾಲ್ಕು: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗ. ಈ ನಾಲ್ಕು ಯುಗಗಳನ್ನು ಸೇರಿ ಒಂದು ಮಹಾಯುಗ ಎಂದು ಕರೆಯುತ್ತೇವೆ. ಇಂತಹ ಸಾವಿರ ಮಹಾಯುಗಗಳನ್ನು ಒಂದು ಕಲ್ಪ ಎಂದು ಹೇಳುತ್ತೇವೆ. ಈ ಒಂದು ಕಲ್ಪದಲ್ಲಿ 14 ಮನುಗಳು ಬ್ರಹ್ಮಾಂಡವನ್ನು ಆಳುತ್ತಾರೆ. ಈಗ ನಾವಿರುವ ಕಲ್ಪದಲ್ಲಿ ಮೊದಲನೆಯ ಮನುವಿನ ಹೆಸರು ಸ್ವಾಯಂಭುವ ಮನು ಎಂದು, ಮಹಾವೈಷ್ಣವನು ಆತನು. ಈಗ ನಮ್ಮ ಬ್ರಹ್ಮಾಂಡವನ್ನು ಆಳುತ್ತಿರುವುದು 7ನೆಯ ಮನು, ಆತನ ಹೆಸರು ಶ್ರಾದ್ದೇವ. ಆತನು ಸೂರ್ಯದೇವನಾದ ವಿವಸ್ವಾನಿನ ಮಗನು. ಆದ್ದರಿಂದ ಶ್ರಾದ್ದೇವನನ್ನ ವೈವಸ್ವತ ಮನು ಎಂದು ಕೂಡ ಕರೆಯುತ್ತೇವೆ. ಹಿಂದಿನ ಕಲ್ಪದಲ್ಲಿ ಬ್ರಹ್ಮನು ನಿದ್ದೆ ಮಾಡುತ್ತಿದ್ದಾಗ ವೇದಗಳು ತನ್ನ ಬಾಯಿಯಿಂದ ಹೊರಹೊಮ್ಮುತ್ತಿದ್ದವು. ಆಗ ಹಯಗ್ರೀವ ಎಂಬ ರಾಕ್ಷಸನು ಆ ವೇದಗಳನ್ನು ಕದ್ದನು. ಆಗ ಈ ಕಲ್ಪದ ಆದಿಯಲ್ಲಿ ಅಂದರೆ 1ನೆಯ ಮನುವಿನ ಅಂದರೆ ಸ್ವಾಯಂಭುವ ಮನುವಿನ ಪ್ರಧಾನ ಕಾಲದಲ್ಲಿ ಭಗವಂತನು ಮತ್ಸ್ಯಾವತಾರವನ್ನು ತಾಳಿ ವೇದಗಳನ್ನು ರಕ್ಷಿಸಿದನು. ಇದು ಒಂದು ಬಾರಿ ನಡೆದ ಮತ್ಸ್ಯಾವತಾರದ ಲೀಲೆ. ಭಗವಂತನು ಮತ್ಸ್ಯಾವತಾರದ ಲೀಲೆಯನ್ನು ಮತ್ತೊಮ್ಮೆ ಅಂದರೆ 2ನೆಯ ಬಾರಿ ಕೂಡ ತೋರಿಸಿದನು. ಇದು ಶ್ರೀಮದ್ ಭಾಗವತದಲ್ಲಿ ಅತಿ ಸುಂದರವಾಗಿ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜಿಗೆ ಹೇಳಿದರು. ಅದನ್ನ ಈಗ ನಾನು ವಿವರಿಸುತ್ತೇನೆ ಕೇಳಿ. ನಾನು ಆಗಲೇ ಹೇಳಿದಂತೆ ಒಂದು ಕಲ್ಪದಲ್ಲಿ ಅಂದರೆ 1000 ಮಹಾಯುಗಗಳಲ್ಲಿ 14 ಮನುಗಳು ಬ್ರಹ್ಮಾಂಡವನ್ನು ಆಳುತ್ತಾರೆ. ಈಗ ಈ ಬ್ರಹ್ಮಾಂಡವನ್ನು ಆಳುತ್ತಿರುವ ಮನುವು 7ನೆಯ ಮನು. ಹಿಂದಿನ ಮನ್ವಂತರದಲ್ಲಿ ಅಂದರೆ 6ನೆಯ ಮನ್ವಂತರದಲ್ಲಿ ಮತ್ಸ್ಯಾವತಾರವು ಮತ್ತೆ ನಡೆಯಿತು. ಆ 6ನೆಯ ಮನ್ವಂತರವನ್ನ ಚಾಕ್ಷುಷ ಮನುವು ಆಳುತ್ತಿದ್ದನು. ಆ ಸಮಯದಲ್ಲಿ ದ್ರವಿಡ ದೇಶದ ರಾಜನೊಬ್ಬನು ಇದ್ದನು. ಅವನ ಹೆಸರು ಸತ್ಯವ್ರತ ಎಂದು. ಅವನು ಭಗವಂತನ ಪರಮ ಭಕ್ತ. ಆ ಸತ್ಯವ್ರತನು ಒಮ್ಮೆ ಭಗವಂತನನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಬರೀ ನೀರನ್ನೇ ಕುಡಿದು ಜೀವಿಸುತ್ತಿದ್ದನು. ಈ ಒಂದು ತಪಸ್ಯವನ್ನು ಆಚರಿಸಬೇಕಾದರೆ ಕೃತಮಾಲಾ ನದಿಯ ಬಳಿ ತನ್ನ ಕೈಗಳನ್ನು ಜೋಡಿಸಿ ನದಿಯ ನೀರನ್ನು ಎತ್ತಿ ಮತ್ತೆ ನೀರಿನಲ್ಲಿ ನೈವೇದ್ಯವಾಗಿ ಬಿಡುತ್ತಿದ್ದನು ಸತ್ಯವ್ರತ ರಾಜನು. ಹೀಗೆ ಮಾಡುತ್ತಿರಬೇಕಾದರೆ ಒಂದು ಮೀನು ಅಥವಾ ಮತ್ಸ್ಯವು ಸತ್ಯವ್ರತ ರಾಜನ ಕೈಯಲ್ಲಿ ಬಂದಿತು. ಆಗ ರಾಜನು ಅದನ್ನ ನೀರಿನಲ್ಲೇ ಪುನಃ ಬಿಟ್ಟನು. ಆಗ ಆ ಬಡಪಾಯಿ ಮತ್ಸ್ಯವು ಮುದ್ದಾದ ಧ್ವನಿಯಲ್ಲಿ ಸತ್ಯವ್ರತ ರಾಜನಿಗೆ ಹೇಳಿತು, ನನ್ನ ಪ್ರಿಯ ರಾಜನೇ, ಎಲ್ಲರನ್ನೂ ರಕ್ಷಿಸುವ ರಾಜನೇ, ನನ್ನನ್ನು ಏಕೆ ಈ ನದಿಯ ನೀರಿನಲ್ಲಿ ಎಸೆಯುತ್ತಿದ್ದೇಯಾ? ಈ ನೀರಿನಲ್ಲಿ ನನ್ನನ್ನು ಸಾಯಿಸುವಂತಹ ಬೇರೆ ಜಲಜೀವಿಗಳು ಇವೆ, ನನಗೆ ಅವುಗಳನ್ನು ಕಂಡರೆ ತುಂಬ ಭಯ. ಈ ದಯನೀಯ ಮಾತುಗಳನ್ನು ಕೇಳಿ ರಾಜನು ಅತಿ ಕರುಣೆಯಿಂದ ಆ ಚಿಕ್ಕ ಮೀನಿಗೆ ಆಶ್ರಯವನ್ನು ಕೊಡಬೇಕೆಂದು ತೀರ್ಮಾನಿಸಿದನು. ಆ ಮೀನನ್ನು ಎತ್ತಿಕೊಂಡು ತನ್ನ ಕಮಂಡಲುವಿನಲ್ಲಿ ಹಾಕಿಕೊಂಡು ತನ್ನ ವಾಸಸ್ಥಳಕ್ಕೆ ಹೋದನು. ಈ ತುಂಟ ಪುಟಾನಿ ಮತ್ಸ್ಯವೋ ಬೇರೆ ಯಾರೂ ಅಲ್ಲ, ಆ ಭಗವಂತನೇ. ಆದರೆ ರಾಜನಿಗೆ ಇದು ತಿಳಿದಿರಲಿಲ್ಲ. ಮತ್ಸ್ಯ ಪುರಾಣದಲ್ಲಿ ಹೀಗೆ ಹೇಳಿದೆ, ಅನಂತ ಶಕ್ತಿರ್ ಭಗವಾನ್ ಮತ್ಸ್ಯರೂಪಿ ಜನಾರ್ದನ ಕ್ರೀಡಾರ್ಥಂ ಯಾಚಯಾಮ್ ಆಸ ಸ್ವಯಂ ಸತ್ಯವ್ರತಂ ನೃಪಂ. ಭಗವಂತನು ಅಗಣಿತ ಅನಂತ ಶಕ್ತಿಗಳನ್ನು ಪಡೆದಿರುವವನು, ಆದರೂ ತನ್ನ ಮತ್ಸ್ಯಾವತಾರದ ಲೀಲೆಯಲ್ಲಿ ತನ್ನ ಭಕ್ತನಾದ ಸತ್ಯವ್ರತ ರಾಜನ ಬಳಿ ಆಶ್ರಯವನ್ನು ಕೇಳಿದನು, ಬೇಡಿದನು ಎಂದು ಹೇಳಿದೆ ಮತ್ಸ್ಯ ಪುರಾಣವು. ಭಕ್ತರು ಭಗವಂತನ ಹಿಡಿತದಲ್ಲಿ ಇರಲು ಆಸೆ ಪಡುತ್ತಾರೆ, ಆದರೆ ಭಕ್ತನ ಅಧೀನದಲ್ಲಿ ನಿಯಂತ್ರಣದಲ್ಲಿ ಇರಬೇಕು ಎಂದು ಆಸೆ ಪಡುತ್ತಾನೆ. ಭಗವಂತನು ಅಜಿತ, ಅಂದರೆ ಯಾರೂ ಅವನನ್ನು ಗೆಲ್ಲಲಾರರು. ಆದರೆ ಭಕ್ತರ ಹತ್ತಿರ ಮಾತ್ರ ಅವನು ಜಿತ, ಅಂದರೆ ಸೋತು ಹೋಗುವಂತೆ ಆಗುತ್ತಾನೆ. ಇದು ಅವನಿಗೆ ಭಗವಂತನಿಗೆ ತುಂಬಾ ಇಷ್ಟ. ಉದಾಹರಣೆಗೆ ತನ್ನ ಭಕ್ತಳಾದ ತಾಯಿ ಯಶೋದ ಕೈಯಲ್ಲಿ ಒಡೆತ ತಿನ್ನಬೇಕು ಎಂದು ತುಂಬಾ ಆಸೆ ಆ ತುಂಟ ಕೃಷ್ಣನಿಗೆ. ತನ್ನ ಭಕ್ತನಾದ ಅರ್ಜುನನಿಗೆ ಸಾರಥಿ ಆಗಬೇಕೆಂದು ತುಂಬಾ ಆಸೆ ಆ ಕಳ್ಳ ಕೃಷ್ಣನಿಗೆ. ತನ್ನ ಶಿರಸ್ಸಿನ, ಅಂದರೆ ತನ್ನ ತಲೆಯ ಮೇಲೆ ತನ್ನ ಭಕ್ತನಾದ ನಂದ ಮಹಾರಾಜನ ಪಾದರಕ್ಷೆಗಳನ್ನು ಎತ್ತಿಕೊಂಡು ತಿರುಗುತ್ತಾನೆ ಮುದ್ದು ಕೃಷ್ಣನು. ಈಗ ನಾವು ನೋಡುತ್ತಿದ್ದೇವೆ, ಭಗವಂತನು ತನ್ನ ಭಕ್ತನಾದ ಸತ್ಯವ್ರತ ರಾಜನ ಆಶ್ರಯವನ್ನು ಬೇಡುತ್ತಿದ್ದಾನೆ ಪುಟಾನಿ ಮತ್ಸ್ಯ ರೂಪದಲ್ಲಿ. ಹೀಗೆ ಭಗವಂತನು ಭಕ್ತರ ನಿಯಂತ್ರಣದಲ್ಲಿರುವುದಕ್ಕೆ ಬಹು ಇಷ್ಟಪಡುತ್ತಾನೆ. ಸತ್ಯವ್ರತ ರಾಜನು ಮತ್ಸ್ಯವನ್ನು ತೆಗೆದುಕೊಂಡು ಹೋದ ತನ್ನ ವಾಸಸ್ಥಳಕ್ಕೆ. ಅಲ್ಲಿ ಕೇವಲ ಒಂದು ರಾತ್ರಿಯಲ್ಲಿ ಕಮಂಡಲುವಿನಲ್ಲಿ ಹಿಡಿಯದಷ್ಟು ದೊಡ್ಡದಾಯಿತು ಆ ಮೀನು. ಆಗ ಆ ಮೀನು ಹೇಳಿತು, ನನ್ನ ಪ್ರಿಯ ರಾಜನೇ, ಈ ಜಾಡಿಯಲ್ಲಿ ನಾನು ಇಷ್ಟು ಕಷ್ಟವಾಗಿ ವಾಸಿಸಲು ಸಾಧ್ಯವಿಲ್ಲ. ಆದ್ದರಿಂದ ಬೇರೆ ಎಲ್ಲಾದರೂ ನಾನು ಸುಖವಾಗಿ ಬಾಳುವುದಕ್ಕೆ ಜಾಸ್ತಿ ನೀರು ಇರುವ ಕಡೆ ಬಿಡು. ಇದನ್ನು ಕೇಳಿದ ಆ ರಾಜನು ಆ ಮೀನನ್ನು ಕಮಂಡಲುವಿನಿಂದ ಅಥವಾ ಜಾಡಿಯಿಂದ ತೆಗೆದು ಒಂದು ದೊಡ್ಡ ಬಾವಿಯಲ್ಲಿ ಎಸೆದನು. ಆದರೆ ಆ ಮೀನು ಒಂದೇ ಒಂದು ಗಳಿಗೆಯಲ್ಲಿ 3 ಕರದಷ್ಟು ದೊಡ್ಡದಾಯಿತು. ಆಗ ಮತ್ತೆ ಆ ಮೀನು ಹೇಳಿತು, ನನ್ನ ಪ್ರಿಯ ರಾಜನೇ, ಈ ಬಾವಿಯು ನನ್ನ ಸುಖವಾಸಕ್ಕೆ ಸರಿಯಾದ ಜಾಗವಲ್ಲ. ಆದ್ದರಿಂದ ನೀನು ಬೇರೆ ಎಲ್ಲಾದರೂ ಜಾಸ್ತಿ ನೀರು ಇರುವ ಕಡೆ ನನ್ನನ್ನು ಬಿಡು, ಏಕೆಂದರೆ ನಾನು ನಿನ್ನ ಆಶ್ರಯವನ್ನು ಪಡೆದಿದ್ದೇನೆ. ಆಗ ಸತ್ಯವ್ರತ ರಾಜನು ಬಾವಿಯಿಂದ ಆ ಮೀನನ್ನು ತೆಗೆದು ಒಂದು ಸರೋವರದಲ್ಲಿ ಎಸೆದನು. ಆದರೆ ಆ ಮೀನು ಒಂದು ಕ್ಷಣದಲ್ಲಿ ಆ ಸರೋವರವನ್ನು ಮೀರಿ ಅತಿ ದೊಡ್ಡದಾಯಿತು. ಆಗ ಆ ಮೀನು ಹೇಳಿತು, ಹೇ ರಾಜನೇ, ನಾನೊಂದು ದೊಡ್ಡ ಜಲಜೀವಿ, ಈ ನೀರಿನ ಪ್ರಮಾಣವು ನನಗೆ ಸಾಲುವುದೇ ಇಲ್ಲ. ಆದ್ದರಿಂದ ನೀನು ನನ್ನನ್ನು ಕಾಪಾಡಲು ಏನಾದರೂ ಮಾರ್ಗವನ್ನು ಹುಡುಕು, ನನ್ನನ್ನು ಎಲ್ಲಾದರೂ ನೀರು ಕಡಿಮೆಯೇ ಆಗದ ಒಂದು ದೊಡ್ಡ ಕೆರೆಯಲ್ಲಿ ಬಿಡು. ಆಗ ರಾಜನು ಆ ಮೀನನ್ನು ಸರೋವರದಿಂದ ತೆಗೆದು ಒಂದು ದೊಡ್ಡ ಕೆರೆಯಲ್ಲಿ ಬಿಡುತ್ತಾನೆ. ಆದರೆ ಮೀನಿಗೆ ಆ ಜಾಗವನ್ನು ನೀಡುವ ಪ್ರಯತ್ನವು ವ್ಯರ್ಥವಾಯಿತು. ಆಗ ರಾಜನು ಕೊನೆಯದಾಗಿ ಆ ಮೀನನ್ನು ಒಂದು ಸಮುದ್ರದಲ್ಲಿ ಎಸೆಯುತ್ತಾನೆ. ಎಸೆಯಬೇಕಾದರೆ ಆ ಮೀನು ಹೇಳಿತು, ಹೇ ವೀರನೇ, ಈ ನೀರಿನಲ್ಲಿ ಅತಿ ಭಯಂಕರ ಹಾಗೂ ಶಕ್ತಿಯುಳ್ಳ ತಿಮಿಂಗಿಳಗಳು ಇವೆ, ಅವುಗಳು ನನ್ನನ್ನು ತಿಂದು ಬಿಡುತ್ತವೆ, ಆದ್ದರಿಂದ ನೀನು ನನ್ನನ್ನು ಇಲ್ಲಿ ಬಿಡಬಾರದು. ಮತ್ಸ್ಯಾವತಾರದಿಂದ ಈ ಸಿಹಿಯಾದ ಮಾತುಗಳನ್ನು ಕೇಳಿದ ಸತ್ಯವ್ರತ ರಾಜನು ಹೀಗೆ ಹೇಳಿದನು, ಹೇ ಮಹಾಪುರುಷನೇ, ನೀನು ಯಾರು? ನಮ್ಮನ್ನ ನೀನು ದಿಗ್ಭ್ರಮೆಗೊಳಿಸುತ್ತಿದ್ದೇಯ. ಹೇ ಭಗವಂತನೇ, ನದಿ ಸಮುದ್ರವನ್ನು ಹರಡುತ್ತಾ ಒಂದೇ ಒಂದು ದಿನದಲ್ಲಿ ನೀನು 100 ಮೈಲಿಗಳಲ್ಲಿ ವಿಸ್ತರಿಸಿದ್ದೇಯ. ಇಂತಹ ಒಂದು ಜಲಜೀವಿಯನ್ನು ನಾವು ಕೇಳಿದ್ದೂ ಇಲ್ಲ, ಎಂದೂ ಕಂಡಿದ್ದೂ ಇಲ್ಲ. ಹೇ ಪ್ರಭುವೆ, ನೀನು ಖಂಡಿತವಾಗಿಯೂ ಎಂದೂ ಮುಗಿಯಲಾರದ ದೇವೋತ್ತಮ ಪರಮ ಪುರುಷನಾದ ಸಾಕ್ಷಾತ್ ಶ್ರೀಹರಿಯೇ ಆಗಿರಬೇಕು. ನಿನ್ನ ಕರುಣೆಯನ್ನ ಜೀವರಾಶಿಗಳಿಗೆ ತೋರಲು ಒಂದು ಜಲಜೀವಿಯ ರೂಪವನ್ನು ಧರಿಸಿದ್ದೇಯ. ಹೇ ಸ್ವಾಮಿ, ಸೃಷ್ಟಿ ಪಾಲನೆ ಹಾಗೂ ಅಳಿವನ್ನು ನಿಯಂತ್ರಿಸುವ ಪ್ರಭುವೇ ನೀನು. ನಮ್ಮಂತಹ ಶರಣಾಗಿರುವ ಭಕ್ತರಿಗೆ ಅಂತಿಮ ಗುರಿ ನೀನು. ಆದ್ದರಿಂದ ನಿನ್ನ ಚರಣ ಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ. ಈ ರೀತಿಯಲ್ಲಿ ಸತ್ಯವ್ರತ ರಾಜನು ಭಗವಂತನಿಗೆ ವಂದನೆಗಳನ್ನು ಸಲ್ಲಿಸಲು ಪ್ರಾರಂಭಿಸುತ್ತಾನೆ. ಭಕ್ತರು ನುಡಿದ ಮುತ್ತುಗಳನ್ನು ನಾವು ಭಗವಂತನ ಮುಂದೆ ಹೇಳಿದರೆ ಕೃಷ್ಣನಿಗೆ ಅತಿ ಸಂತೋಷವನ್ನುಂಟು ಮಾಡುತ್ತದೆ. ಏಕೆಂದರೆ ಅದು ಕೂಡ ಪರಂಪರಾ ವಿಧಾನವನ್ನು ಆಚರಿಸಿದಂತೆ. ಆದ್ದರಿಂದಲೇ ನಾವು ಅನೇಕ ಶ್ಲೋಕಗಳನ್ನು ಮತ್ತು ಹಾಡುಗಳನ್ನು ಹಿಂದಿನ ಆಚಾರ್ಯರು ನುಡಿದಂತೆ ನುಡಿಯುತ್ತೇವೆ ಭಗವಂತನ ಮುಂದೆ. ಸತ್ಯವ್ರತ ರಾಜನು ಮುಂದೆ ಇನ್ನು ಎರಡು ಶ್ಲೋಕಗಳಲ್ಲಿ ಹೇಳುತ್ತಾನೆ. ಒಂದು ಶ್ಲೋಕದಲ್ಲಿ ನುಡಿದನು, ಹೇ ಪ್ರಭುವೆ, ಅನಂತ ಕೋಟಿ ಜೀವರಾಶಿಗಳಿಗೆ ಒಳ್ಳೆಯದಾಗಲಿ ಎಂದು ನೀನು ಲೀಲೆಗಳನ್ನು ಹಾಗೂ ಅವತಾರಗಳನ್ನು ತೋರುತ್ತೇಯ. ಆದ್ದರಿಂದ ನೀನು ಈಗ ಮತ್ಸ್ಯ ರೂಪವನ್ನು ತಾಳಿದರ ಉದ್ದೇಶವನ್ನು ತಿಳಿಯಲು ಇಚ್ಛಿಸುತ್ತೇನೆ. ಕೊನೆಯ ಶ್ಲೋಕದಲ್ಲಿ ಹೇಳುತ್ತಾನೆ, ಹೇ ಭಗವಂತನೇ, ಕಮಲದ ದಳಗಳ ಹಾಗೆ ನೇತ್ರಗಳನ್ನುಳ್ಳವನೇ, ದೇವತೆಗಳನ್ನು ಪೂಜಿಸುವುದು ಎಲ್ಲ ರೀತಿಯಲ್ಲೂ ವ್ಯರ್ಥವಾದದ್ದು, ಫಲರಹಿತವಾದದ್ದು. ಆದರೆ ನೀನು ದೇವೋತ್ತಮ ಪರಮ ಪುರುಷನು, ಎಲ್ಲರ ಪರಮ ಹಿತಕಾರಿ ಹಾಗೂ ಎಲ್ಲರಲ್ಲಿಯೂ ಪರಮಾತ್ಮನಾಗಿ ಇರುವವನು. ಆದ್ದರಿಂದ ನಿನ್ನ ಪಾದ ಪದ್ಮಗಳ ಸೇವೆಯು ಎಂದೆಂದಿಗೂ ವ್ಯರ್ಥವಲ್ಲ. ಆದ್ದರಿಂದ ನೀನು ಮತ್ಸ್ಯಾವತಾರವನ್ನು ಪ್ರಕಟಿಸಿದ್ದೇಯ. ಈ ಸತ್ಯವ್ರತ ರಾಜನ ಮಾತುಗಳನ್ನ ಭಗವಂತನೇ ಕೃಷ್ಣನೇ ಭಗವದ್ಗೀತೆಯಲ್ಲಿ ದೃಢಪಡಿಸುತ್ತಾನೆ. ಕೃಷ್ಣನು ಹೇಳುತ್ತಾನೆ, ಅಲ್ಪ ಬುದ್ಧಿಯುಳ್ಳ ಜನರು ತಾತ್ಕಾಲಿಕ ಸುಖಕ್ಕೋಸ್ಕರ ಹಾಗೂ ಅತಿ ಕಡಿಮೆ ಫಲಗಳಿಗಾಗಿ ದೇವತೆಗಳನ್ನು ಪೂಜಿಸುತ್ತಾರೆ. ದೇವತೆಗಳನ್ನು ಪೂಜಿಸುವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ. ಆದರೆ ನನ್ನ ಭಕ್ತರು ನನ್ನ ಪರಮಧಾಮವನ್ನು ಸೇರುತ್ತಾರೆ. ಈ ರೀತಿಯಲ್ಲಿ ಕೃಷ್ಣನು ದೇವತೆಗಳ ಆರಾಧನೆಯನ್ನು ಖಂಡಿಸುತ್ತಾನೆ. ಈಗ ಇದೇ ರೀತಿಯಲ್ಲಿ ಸತ್ಯವ್ರತ ರಾಜನು ಕೂಡ ಹೇಳುತ್ತಾನೆ, ಎಲ್ಲ ರೀತಿಯಲ್ಲಿ ದೇವತೆಗಳ ಆರಾಧನೆಯು ವ್ಯರ್ಥವಾದದ್ದು ಎಂದು. ದೇವತೆಗಳು ನಮ್ಮ ಹಾಗೆ ಜೀವಾತ್ಮಗಳು, ಆದರೆ ಸ್ವಲ್ಪ ಜಾಸ್ತಿ ಶಕ್ತಿಯನ್ನು ಪಡೆದವರು ಅಷ್ಟೆ. ಅವರ ಪುಣ್ಯಕರ್ಮದ ಫಲಗಳು ಮುಗಿದ ನಂತರ ನಮ್ಮ ಹಾಗೆಯೇ ಮನುಷ್ಯರಾಗಿ ಹುಟ್ಟಬಹುದು. ಅವರು ಇರುವ ಲೋಕವೋ ಅಥವಾ ನಿವಾಸವೋ ಕೂಡ ಅವರ ಹಾಗೆಯೇ ನಾಶವಾಗುತ್ತದೆ. ಇದನ್ನ ಶಾಸ್ತ್ರಗಳಲ್ಲಿ ದೃಢಪಡಿಸಿದೆ. ನಾನು ಅಥವಾ ನೀವು ಕೂಡ ದೇವತೆಗಳ ಪದವಿಗೆ ಹೋಗಬಹುದು. ಪುಣ್ಯ ಕಾರ್ಯದ ಫಲಗಳಿದ್ದರೆ ದೇವತೆಗಳ ಪದವಿಯನ್ನು ನಾವು ಕೂಡ ಪಡೆಯಬಹುದು. ಆದರೆ ಬುದ್ಧಿವಂತನು ಎಂದಿಗೂ ಎಲ್ಲರಿಗಿಂತ ಪರಮಶಕ್ತಿಯನ್ನುಳ್ಳವನಾದ ಅಂತ್ಯವೇ ಇಲ್ಲದ ಆ ಭಗವಂತನಿಗೆ ಶ್ರೀಕೃಷ್ಣನಿಗೆ ಶರಣಾಗಬೇಕು. ಆತನು ಹೇಳಿದ ಮಾತುಗಳನ್ನು ಆಚರಿಸಬೇಕು. ಆಗ ನಾವು ಆ ಭಗವಂತನ ಲೋಕಕ್ಕೆ ಹೋಗಬಹುದು. ಆ ಕೃಷ್ಣನ ಲೋಕವು ದೇವತೆಗಳ ಲೋಕದಂತೆ ನಾಶವಾಗುವುದಿಲ್ಲ. ಹೇಗೆ ಭಗವಂತನಿಗೆ ಆದಿಯೂ ಅಂತ್ಯವೂ ಇಲ್ಲವೋ ಅದೇ ರೀತಿಯಲ್ಲಿ ಕೃಷ್ಣ ಲೋಕಕ್ಕೆ ಕೂಡ ಆದಿಯೂ ಅಂತ್ಯವೂ ಇಲ್ಲ. ಅದು ಹಾಗೆಯೇ ಇರುತ್ತದೆ, ಇದ್ದಂತೆಯೇ ಇರುತ್ತದೆ. ಆದ್ದರಿಂದ ಕೃಷ್ಣನು ಹಾಗೂ ಅವನ ಭಕ್ತರು ಹೇಳಿದ ಮಾತುಗಳನ್ನ ಕೇಳಬೇಕು, ಸ್ವೀಕರಿಸಬೇಕು ಹಾಗೂ ಆಚರಿಸಬೇಕು. ಈ ಸತ್ಯವ್ರತ ರಾಜನ ಮಾತುಗಳನ್ನು ಕೇಳಿದ ನಂತರ ಮತ್ಸ್ಯಾವತಾರಿಯಾದ ಭಗವಂತನು ಹೇಳಿದನು, ಹೇ ರಾಜನೇ, ಇವತ್ತಿನಿಂದ ಏಳನೆಯ ದಿನದಲ್ಲಿ ಭೂಹು, ಭುವಃ ಹಾಗೂ ಸ್ವಃ ಲೋಕಗಳು ನೀರಿನಲ್ಲಿ ಮುಳುಗಿ ಹೋಗುತ್ತದೆ. ಭಗವಂತನು ಇಲ್ಲಿ ಮೂರು ಲೋಕಗಳನ್ನು ಹೆಸರಿಸುತ್ತಾನೆ. ಈ ಬ್ರಹ್ಮಾಂಡದಲ್ಲಿ ಒಟ್ಟು 14 ಲೋಕಗಳಿವೆ. ಆದ್ದರಿಂದ ಈ ಬ್ರಹ್ಮಾಂಡಕ್ಕೆ ಚತುರ್ದಶ ಭುವನ ಎಂದು ಕೂಡ ಹೆಸರುಂಟು. ಕೆಳಗಿನಿಂದ ಪ್ರಾರಂಭಿಸಿ ಈ 14 ಲೋಕಗಳ ಹೆಸರು ಪಾತಾಲ, ರಸಾತಲ, ಮಹಾತಲ, ತಲಾತಲ, ಸುತಲ, ವಿತಲ, ಅತಲ, ಭೂರ್ಲೋಕ, ಈ ಲೋಕದಲ್ಲಿ ನಾವಿರುವುದು, ಭೂರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ ಹಾಗೂ ಸತ್ಯಲೋಕ. ಈ 14 ಲೋಕಗಳನ್ನು ಕೆಲವೊಮ್ಮೆ ಸಂಕ್ಷಿಪ್ತವಾಗಿ ಊರ್ಧ್ವಲೋಕಗಳು, ಮಧ್ಯಲೋಕ ಹಾಗೂ ಅಧೋಲೋಕಗಳು ಎಂದು ಕೂಡ ಕರೆಯುತ್ತೇವೆ. ಆದ್ದರಿಂದ ಈ 14 ಲೋಕಗಳನ್ನು ಕೆಲವೊಮ್ಮೆ ಮೂರು ಲೋಕಗಳು ಅಥವಾ ತ್ರಿಲೋಕ ಎಂದು ಕೂಡ ಕರೆಯುತ್ತೇವೆ. ಈಗ ಮತ್ಸ್ಯಾವತಾರಿಯು ಸತ್ಯವ್ರತ ರಾಜನಿಗೆ ಎಚ್ಚರಿಸುತ್ತಿದ್ದಾನೆ, ಈ 14 ಲೋಕಗಳಲ್ಲಿ ರಾಜನಿರುವ ಭೂರ್ಲೋಕವು ಮತ್ತೆ ಭೂರ್ಲೋಕವು ಹಾಗೂ ಸ್ವರ್ಗಲೋಕವು ಮೂರು ಪ್ರಳಯದ ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಎಂದು. ಭಗವಂತನು ಮುಂದೆ ಹೇಳುತ್ತಾನೆ, ಹೇ ರಾಜನೇ, ಆಗ ನಾನು ಒಂದು ಅತಿ ದೊಡ್ಡ ದೋಣಿಯನ್ನು ಕಳುಹಿಸುತ್ತೇನೆ, ಅದು ನಿನ್ನ ಮುಂದೆ ಬರುತ್ತದೆ. ಆಗ ನೀನು ಎಲ್ಲ ಬಗೆಯ ಮೂಲಿಕೆಗಳನ್ನು ಹಾಗೂ ಬೀಜಗಳನ್ನು ಸಂಗ್ರಹಿಸಿ ಆ ಮಹಾದೋನಿಯಲ್ಲಿ ಹಾಕು. ಸಪ್ತ ಋಷಿಗಳೊಡನೆ ಎಲ್ಲ ಬಗೆಯ ಜೀವರಾಶಿಗಳೊಡನೆ ನೀನು ಆ ಮಹಾದೋನಿಯನ್ನು ಹತ್ತು. ಆ ಮಹಾಸಮುದ್ರದಲ್ಲಿ ನೀನು ಯಾವ ದುಃಖಗಳಿಲ್ಲದೆ ಸುಲಭವಾಗಿ ಪ್ರಯಾಣಿಸಬಹುದು. ಶ್ರೇಷ್ಠ ಋಷಿಗಳ ತೇಜಸ್ಸೇ ನಿನಗೆ ಬೆಳಕನ್ನು ನೀಡುತ್ತದೆ. ಅತಿ ಭಯಂಕರವಾದ ಗಾಳಿಯಿಂದ ಆ ದೋಣಿಯು ಹೊರಳಾಡುತ್ತದೆ. ನೀನು ಹೆದರಬೇಡ. ಆ ಸಮಯದಲ್ಲಿ ನಾನು ನಿನ್ನ ಬಳಿಗೆ ಬರುತ್ತೇನೆ. ನೀನು ನನ್ನ ಕೊಂಬಿಗೆ ವಾಸುಕಿ ಸರ್ಪದಿಂದ ಹಗ್ಗವಾಗಿ ಆ ಮಹಾದೋನಿಗೆ ಕಟ್ಟು. ಬ್ರಹ್ಮನ ರಾತ್ರಿ ನಿದ್ದೆ ಮುಗಿಯುವವರೆಗೆ ನೀನು ಹಾಗೂ ಋಷಿಗಳಿರುವ ಆ ದೋಣಿಯನ್ನು ನಾನು ಎಳೆಯುತ್ತಾ ಪ್ರಳಯದ ನೀರಿನಲ್ಲಿ ಪ್ರಯಾಣಿಸುತ್ತೇನೆ. ನೀನು ನನ್ನ ಸಲಹೆಗಳಿಂದ ಹಾಗೂ ಅನುಗ್ರಹದಿಂದ ಮುಂದೆ ಸಾಗುತ್ತೀಯ. ನೀನು ನನ್ನ ಬಗ್ಗೆ ವಿಚಾರಿಸುತ್ತಲೇ ಇರುವುದರಿಂದ ನನ್ನ ಪರಂಬ್ರಹ್ಮವಾದ ಎಲ್ಲಾ ಮಹಿಮೆಗಳನ್ನು ನೀನು ತಿಳಿಯುತ್ತೀಯ. ಆದ್ದರಿಂದ ನನ್ನ ಬಗ್ಗೆ ಎಲ್ಲವನ್ನೂ ಅರಿತವನಾಗುತ್ತೀಯ. ಹೀಗೆ ಭಗವಂತನು ಸತ್ಯವ್ರತ ರಾಜನಿಗೆ ಹೇಳಿ ಅಲ್ಲಿಂದ ಕಣ್ಮರೆಯಾಗುತ್ತಾನೆ. ಸತ್ಯವ್ರತ ರಾಜನು ಭಗವಂತನು ಸೂಚಿಸಿದಂತೆ ಆ ಸಮಯಕ್ಕೆ ಕಾಯುತ್ತಿದ್ದನು. ಕುಶದರ್ಭಗಳನ್ನು ಹರಡಿ ರಾಜನು ಕುಳಿತನು. ಮತ್ಸ್ಯಾವತಾರವನ್ನು ಅಚಲವಾಗಿ ಧ್ಯಾನಿಸಲು ಪ್ರಾರಂಭಿಸಿದನು. ಸಮಯವು ಬಂತು. ದೈತ್ಯಾಕಾರದ ಮೇಘಗಳು ಒಂದೇ ಸಮನೆ ನೀರನ್ನು ಮಳೆಯನ್ನು ಎಸೆಯಲು ಪ್ರಾರಂಭಿಸಿದವು. ಸಮುದ್ರವು ನೆಲವನ್ನು ಆಕ್ರಮಿಸಲು ಪ್ರಾರಂಭಿಸಿತು. ಹೀಗೆ ಇಡೀ ಪ್ರಪಂಚವನ್ನು ಮುಳುಗಿಸುತ್ತಿತ್ತು ನೀರು. ಆಗ ಸತ್ಯವ್ರತ ರಾಜನು ಭಗವಂತನು ಹೇಳಿದಂತೆ ಒಂದು ದೊಡ್ಡ ದೋಣಿಯ ತನ್ನ ಬಳಿಗೆ ಬರುವುದನ್ನ ಕಂಡನು. ಭಗವಂತನು ಆದೇಶಿಸಿದಂತೆ ಎಲ್ಲಾ ಮೂಲಿಕೆಗಳನ್ನು, ಬೀಜಗಳನ್ನು, ಋಷಿಗಳೊಡನೆ ಹಾಗೂ ಎಲ್ಲ ಬಗೆಯ ಜೀವಗಳೊಡನೆ ಆ ಮಹಾದೋಣಿಯನ್ನು ಹತ್ತಿದನು. ಗಾಳಿಯು ಅತಿ ವೇಗವಾಗಿ ಬೀಸಿತು. ಆಗ ಋಷಿಗಳು ರಾಜನಿಗೆ ಹೇಳಿದರು, ಹೇ ರಾಜನೇ, ಕೇಶವನ್ನ ಧ್ಯಾನಿಸು. ಈ ಅಪಾಯದಿಂದ ನಮ್ಮನ್ನು ಅವನು ಕಾಪಾಡುತ್ತಾನೆ. ಆಗ ರಾಜನು ಭಗವಂತನನ್ನು ಒಂದೇ ಸಮನೆ ಸ್ಮರಿಸುತ್ತಿದ್ದಾಗ ಇಡೀ ಪ್ರಪಂಚವನ್ನು ಮುಳುಗಿಸಿದ ಆ ನೀರಿನಲ್ಲಿ ಒಂದು ಅತಿ ದೊಡ್ಡ ಚಿನ್ನದ ಮೀನು ಪ್ರತ್ಯಕ್ಷವಾಯಿತು. ಆ ಮತ್ಸ್ಯಕ್ಕೆ ಒಂದು ಕೊಂಬು ಇತ್ತು. ಮತ್ಸ್ಯವು 80 ಲಕ್ಷ ಮೈಲುಗಳ ಉದ್ದ ಇತ್ತು. ಭಗವಂತನ ಆಜ್ಞೆಯಂತೆ ರಾಜನು ವಾಸುಕಿ ಸರ್ಪದಿಂದ ತನ್ನ ದೋಣಿಗೆ ಹಾಗೂ ಮತ್ಸ್ಯಕ್ಕೆ ಕಟ್ಟಿದನು. ಆಗ ಸಮಾಧಾನವಾಗಿ ಸತ್ಯವ್ರತ ರಾಜನು ಮತ್ಸ್ಯಾವತಾರಕ್ಕೆ ವಂದನೆಗಳನ್ನು ಅರ್ಪಿಸಲು ಪ್ರಾರಂಭಿಸಿದನು. ಭಗವಂತನ ಮಹಾಗುಣಗಳನ್ನ, ಲೀಲೆಗಳನ್ನ, ಕರುಣೆಯನ್ನ ರಾಜನು ಹೊಗಳುತ್ತಲೇ ಇದ್ದನು. ಈ ರೀತಿಯಲ್ಲಿ ಪ್ರಯಾಣವು ಸಾಗುತ್ತಾ ಇದ್ದಾಗ ಮತ್ಸ್ಯಾವತಾರಿಯಾದ ಭಗವಂತನು ರಾಜನಿಗೆ ಪರಿಪೂರ್ಣ ಸತ್ಯದ ಬಗ್ಗೆ, ಅಂದರೆ ತನ್ನ ಬಗ್ಗೆ ಹೇಳುತ್ತಲೇ ಎಲ್ಲವನ್ನು ವಿವರಿಸಿದ. ಭೌತಿಕ ಅಸ್ತಿತ್ವಕ್ಕೆ ಹಾಗೂ ಆಧ್ಯಾತ್ಮಿಕ ಅಸ್ತಿತ್ವಕ್ಕೆ ವ್ಯತ್ಯಾಸವನ್ನು ಸಾಂಖ್ಯಯೋಗ ಎಂಬ ವಿಜ್ಞಾನವನ್ನ ರಾಜನಿಗೆ ವಿವರಿಸಿದನು ಭಗವಂತನು. ಎಲ್ಲಾ ಪುರಾಣಗಳಲ್ಲಿ, ಸಂಹಿತೆಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ತನ್ನ ಬಗ್ಗೆ ವಿವರಿಸಿದ ಭಗವಂತನು. ಹೀಗಾಗಿ ರಾಜನು ಹಾಗೂ ಋಷಿಗಳು ಇವುಗಳನ್ನೆಲ್ಲ ಭಗವಂತನಿಂದಲೇ ಸವಿಯುತ್ತಾ ತಮ್ಮ ಎಲ್ಲಾ ಸಂಶಯಗಳನ್ನು ತೀರಿಸಿಕೊಂಡರು. ಈ ರೀತಿಯಲ್ಲಿ ಭಗವಂತನು ತನ್ನ ಭಕ್ತನಾದ ಸತ್ಯವ್ರತ ರಾಜನಿಗೆ ಅಪಾರ ಕರುಣೆಯನ್ನು ತೋರಿಸಿದನು ಆ ಭಕ್ತವತ್ಸಲನು. ಅರ್ಜುನನಿಗೆ ಸಾರಥಿಯಾಗಿ ರಥವನ್ನು ಓಡಿಸಿದನು. ಇಲ್ಲಿ ಸತ್ಯವ್ರತ ರಾಜನಿಗೆ ದೋಣಿಯನ್ನು ಎಳೆದನು. ಇದು ಭಗವಂತನಿಗೆ ಭಕ್ತರ ಮೇಲೆ ಇರುವ ಅಪಾರ ಪ್ರೀತಿ. ಈ ಪ್ರೀತಿಯನ್ನು, ಕೃಷ್ಣ ಪ್ರೇಮವನ್ನು ಪಡೆಯುವುದೇ ನಮ್ಮ ಭಕ್ತಿ ಸೇವೆಯ ಒಂದೇ ಉದ್ದೇಶವಾಗಿರಬೇಕು. ಒಂದು ಬಾರಿ ತನ್ನ ಭಕ್ತನಾದ ಬ್ರಹ್ಮನನ್ನು ರಕ್ಷಿಸಲು, ವೇದಗಳನ್ನು ಕದ್ದ ರಾಕ್ಷಸ ಹಯಗ್ರೀವನನ್ನು ಸಂಹರಿಸಲು ಮತ್ಸ್ಯಾವತಾರವನ್ನು ತಾಳಿದನು ಭಗವಂತನು. ಮತ್ತೊಂದು ಬಾರಿ ತನ್ನ ಭಕ್ತನಾದ ಸತ್ಯವ್ರತ ರಾಜನಿಗೆ ಜ್ಞಾನೋಪದೇಶವನ್ನು ನೀಡಲು ಎತ್ತಿದನು ಮತ್ಸ್ಯಾವತಾರವನ್ನು. ಈ ಇಡೀ ಮತ್ಸ್ಯಾವತಾರದ ಲೀಲೆಯಲ್ಲಿ ಕಾಲಾವಧಿಯ ಒಂದು ಸಂದೇಹ ಉಂಟು. ಈ ಪ್ರಶ್ನೆಯು ನಿಮಗೆ ಬಂತೆ. ಪ್ರಳಯವು ಸಹಜವಾಗಿ ಎರಡು ಸಮಯಗಳಲ್ಲಿ ಉಂಟಾಗುತ್ತದೆ. ಬ್ರಹ್ಮನ 100 ವರ್ಷಗಳ ಸಮಾಪ್ತದ ಸಮಯದಲ್ಲಿ ಮಹಾಪ್ರಳಯವು ಉಂಟಾಗುತ್ತದೆ ಹಾಗೂ ಬ್ರಹ್ಮನ ರಾತ್ರಿಯಲ್ಲಿ ಅಲ್ಲಿ ಇಲ್ಲಿ ಪ್ರಳಯವು ಉಂಟಾಗುತ್ತದೆ. ಬ್ರಹ್ಮನು ಒಂದು ಕಲ್ಪದಲ್ಲಿ, ಅಂದರೆ 1000 ಮಹಾಯುಗಗಳಲ್ಲಿ ಎಚ್ಚರದಿಂದಲೇ ಇರುತ್ತಾನೆ, ನಿದ್ದೆ ಮಾಡುವುದಿಲ್ಲ. ಮತ್ತೊಂದು 1000 ಮಹಾಯುಗಗಳಲ್ಲಿ ಬ್ರಹ್ಮನು ನಿದ್ರಿಸುತ್ತಾನೆ. ಈ ಸಮಯದಲ್ಲಿ ಪ್ರಳಯವಾಗಬೇಕು, ಎದ್ದಿರುವ ಸಮಯದಲ್ಲಲ್ಲ. ನಾನು ಆಗಲೇ ನಿಮಗೆ ವಿವರಿಸಿದಂತೆ ಬ್ರಹ್ಮನ ಒಂದು ದಿನದಲ್ಲಿ, ಅಂದರೆ ಹಗಲಿನಲ್ಲಿ 14 ಮನುಗಳು ಬಂದು ಬ್ರಹ್ಮಾಂಡವನ್ನು ಆಳುತ್ತಾರೆ. ಈ ಸಮಯದಲ್ಲಿ ಯಾವ ಪ್ರಳಯವೂ ಇರುವುದಿಲ್ಲ, ಏಕೆಂದರೆ ಬ್ರಹ್ಮನು ಎಚ್ಚರದಿಂದಲೇ ಇರುತ್ತಾನೆ. ಆದರೆ ಇಲ್ಲಿ ನಾವು ಸತ್ಯವ್ರತನ ಚರಿತ್ರೆಯಲ್ಲಿ ನೋಡಿದೆವು, ಚಾಕ್ಷುಷ ಮನ್ವಂತರದಲ್ಲಿ ಅಂದರೆ ಆರನೆಯ ಮನ್ವಂತರದಲ್ಲಿ ಪ್ರಳಯವು ನಡೆಯಿತು. ಇದು ಹೇಗೆ? ಪ್ರಳಯವು 14 ಮನುಗಳ ನಂತರ ಬ್ರಹ್ಮನ ರಾತ್ರಿಯಲ್ಲಿ ಪ್ರಳಯವು ನಡೆಯಬೇಕು. ಆದರೆ ಏಕೆ 6ನೇ ಮನ್ವಂತರದಲ್ಲಿ ಬ್ರಹ್ಮನ ಹಗಲು ಹೊತ್ತಿನಲ್ಲಿ ಪ್ರಳಯವು ನಡೆಯಿತು? ಇದಕ್ಕೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಅತಿ ಸುಂದರವಾದ ಉತ್ತರವನ್ನು ನೀಡಿದ್ದಾರೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ವಿವರಿಸುತ್ತಾರೆ, ಬ್ರಹ್ಮನು ಸಹಜವಾಗಿ ರಾತ್ರಿಯಲ್ಲೇ ನಿದ್ರಿಸುವುದು, ಆದರೆ ಭಗವಂತನು ತನ್ನ ಭಕ್ತನಾದ ಸತ್ಯವ್ರತ ರಾಜನಿಗೆ ಲೀಲೆಯನ್ನು ತೋರಿಸಲೆಂದೇ ಬ್ರಹ್ಮನಿಗೆ ನಿದ್ರೆಯನ್ನುಂಟು ಮಾಡಿ ಪ್ರಳಯವನ್ನು ವ್ಯಕ್ತಪಡಿಸಿದನು. ಇದು ಭಗವಂತನಿಗೆ ಭಕ್ತರ ಮೇಲೆ ಇರುವ ಅಪಾರ ಕರುಣೆ. ಭಗವಂತನು ತನ್ನ ಲೀಲೆಗಳಿಂದ ಪತಿತರಾದ ಜೀವಿಗಳನ್ನು ಆಕರ್ಷಿಸುತ್ತಾನೆ. ಜೀವಿಗಳು ಆಕರ್ಷಿತರಾದಾಗ ಭಕ್ತಿ ಸೇವೆಯನ್ನು ಪ್ರಾರಂಭಿಸುತ್ತಾರೆ. ಆಗ ಭಕ್ತಿ ಸೇವೆಯಿಂದ ಭಗವಂತನ ಲೋಕಕ್ಕೆ ಹೋಗಿ ಶಾಶ್ವತವಾದ ಪರಮಾನಂದದಲ್ಲಿ ಜೀವಿಸುತ್ತಾರೆ ಜೀವಿಗಳು. ಇದು ಭಗವಂತನ ಅಪಾರ ಕರುಣೆ. ಅದಕ್ಕೆ ಭಗವಂತನಿಗೆ ನಾವು ಕರುಣಾಸಾಗರನು ಎಂದು ಹೇಳುತ್ತೇವೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳಿರುವುದನ್ನ ಶ್ರೀಲ ರೂಪ ಗೋಸ್ವಾಮಿ ಅವರು ಕೂಡ ತಮ್ಮ ಲಘು ಭಾಗವತಾಮೃತದಲ್ಲಿ ಇನ್ನೂ ವಿವರವಾಗಿ ಚರ್ಚಿಸಿದ್ದಾರೆ. ಶ್ರೀಲ ರೂಪ ಗೋಸ್ವಾಮಿಯವರು ಮತ್ಸ್ಯ ಪುರಾಣದಿಂದ ಇದನ್ನು ದೃಢಪಡಿಸಿ ಮತ್ತೊಂದು ಬಾರಿ ಕೂಡ ಬ್ರಹ್ಮನ ಹಗಲು ಹೊತ್ತಿನಲ್ಲಿ ಪ್ರಳಯವಾದ ಒಂದು ಸಂದರ್ಭವನ್ನು ವಿವರಿಸುತ್ತಾರೆ. 1ನೇ ಮನುವಿನ ಸಮಯದಲ್ಲಿ ಅಂದರೆ ಸ್ವಯಂಭುವ ಮನುವಿನ ಸಮಯದಲ್ಲಿ ಅಗಸ್ತ್ಯ ಮುನಿಯ ಶಾಪದಿಂದ ಪ್ರಳಯವು ಉಂಟಾಯಿತು ಎಂದು ಹೇಳಿದೆ. ಇದೇ ರೀತಿಯಲ್ಲಿ ಶ್ರೀ ಮಾರ್ಕಂಡೇಯ ಋಷಿಗಳು ವಿಷ್ಣು ಧರ್ಮೋತ್ತರದಲ್ಲಿ ಈ 6ನೆಯ ಮನ್ವಂತರದಲ್ಲಿ ನಡೆದ ಪ್ರಳಯವನ್ನು ವಿವರಿಸಿದ್ದಾರೆ. ಈ ರೀತಿಯಲ್ಲಿ ತನ್ನ ಭಕ್ತನಾದ ಸತ್ಯವ್ರತ ರಾಜನಿಗೋಸ್ಕರ ಭಗವಂತನು ಪ್ರಕೃತಿಯ ಸಹಜ ನಿಯಮಗಳನ್ನು ಕೂಡ ಮೀರಿದನು. ಈ ಸತ್ಯವ್ರತ ರಾಜನು ಮರುಜನ್ಮದಲ್ಲಿ ಭಗವಂತನು ತನ್ನ ಪರಮ ಭಕ್ತನಾದ ಹಾಗೂ ಭಗವದ್ಗೀತೆಯಲ್ಲಿ ಸೂಚಿಸಿರುವಂತಹ ವಿವಸ್ವಾನಿಗೆ ಹುಟ್ಟಿಸಿದನು. ಶ್ರಾದ್ದೇವ ಎಂದು ಅವನಿಗೆ ಹೆಸರು. ವಿವಸ್ವಾನಿಗೆ ಹುಟ್ಟಿದರಿಂದ ವೈವಸ್ವತ ಮನು ಎಂದು ಕೂಡ ಶ್ರಾದ್ದೇವನನ್ನು ಕರೆಯುತ್ತೇವೆ. ಇದು ಸತ್ಯವ್ರತ ರಾಜನ ಚರಿತ್ರೆ. ಈ ಅತಿ ಅದ್ಭುತವಾದ ಮತ್ಸ್ಯಾವತಾರದ ಲೀಲೆಯನ್ನು ಯಾರು ಹೇಳುತ್ತಾರೋ, ಯಾರು ಕೇಳುತ್ತಾರೋ, ಅವರು ಖಂಡಿತವಾಗಿಯೂ ಆ ಭಗವಂತನ ಧಾಮಕ್ಕೆ ಹಿಂದಿರುಗುತ್ತಾರೆ ಎಂದು ಹೇಳಿದೆ ಅಮಲಪುರಾಣವಾದ ಶ್ರೀಮದ್ ಭಾಗವತದಲ್ಲಿ. ಆದ್ದರಿಂದ ಭಕ್ತಿ ಭಾವದಲ್ಲಿ ಕರೆದುಕೊಂಡು ಹೋಗುವ ಈ ಸತ್ಯವ್ರತ ರಾಜನ ಚರಿತ್ರೆಯನ್ನು ನೀವು ಕೂಡ ಬೇರೆಯವರಿಗೆ ಹೇಳಿ ತಿಳಿಸಿ. ಹರೇ ಕೃಷ್ಣ.